காமம் பங்கரஹிதம் அதிடம் விமலம் சதா அனந்த தீர்த்தமத்லம் பதேதாபத்ரயாபகம் மித்யா சித்தாந்த துத்வாந்த வித்வம்ஷ்ணசக்ஷ்ண சைதீர்த்தாக்கத்தனிக் பசதாம்னோ ஹுதம்பரே அத்திகல்பித கல்போயம் பிரத்யர்த்தி கஜகேசரி வியாசதீர்த்த குருபூயாத் அஸ்மதிஷ்டாதி சித்தையே தபோ வித்யா விரக்தியாதி சத்குணவுகாகரானஹம் வாதிராஜ குருன் வந்தே ஹைக்ரீபதாஸ்ரீயான் பூஜ்ய ராகவேந்திராய சச்சிதர்மரதாய ச பததாங்கல்புருக்ஷாய நமதாம் காமதேனவே துருவாதித்வாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குரவே நமோ அத்தியந்தயாளவே ஆபாதமௌலி பர்யந்தம் குருநாமாப்தியம் ஸ்மரேத் ஜன விக்னாஹ பஷ்யந்தி சித்யந்த மனோரதாஹ ஹரிஹ ஓம் ஸ்ரீ குருப்யோ நம. நாவு ஸ்ரீ நாராயண பண்டிதாச்சாரியரு மாடிருவந்த மத்வ விஜய மகாகாவியதல்லி எரடனே சர்க அதரல்லி ஹோத சதி 22 ஸ்லோக அதன் நோடிதீவி. அது அல்லிகே தம்பதிகளிப்பரு கூட மத்தியகேகப்பட்டரு அவர் பத்னி இப்பரு பகவந்தன சேவையன்னு மாடி பாழ விரதகளிந்த தேகவன்னு சன்னாகி கிருஷவாகுவந்தே வணகோகுவந்தே மாடித்தரு. அது அல்லி ஒள்ளே சன்னிதான ஆ பகவந்தன வைதேவர சன்னிதானதிந்த கூடிதவராகி ஆ இப்பரு தம்பதிகளு கூட மகனன்னு வாயுதேவரன்னே புத்திரனாகி படையலக்கே பேக்காதந்த எல்ல யோகியதையன்னு சம்பாதிசிதவராகிதாரு. ஸோ ஆ சமயதல்லி ஆ புத்திர ஜனன ஆகுவ விஷயவ அதுக்கு பர்த்தா இத்தீவி. 23 ஸ்லோக அது ஹீக இது. காந்தாத்ருதௌ சமுசிதேத பவார கர்ப்பம் சாபூசுரேந்திர துஹிதா ஜகதாம் ஹிதாய அச்சாம்பரேவ ரஜனீ பரிபூரிதாஷா ಭಾವಿನ್ಯಪಾಸ್ತತಮಸಂ ವಿಧುಮಾದ್ಯ ಪಕ್ಷಾತ್ ಅಂಥೇಳಿ. ಇದು ಕೂಡ ಶ್ಲೇಷ ಅಲಂಕಾರ ಪನ್ ಅಂತ ಆ ಎರಡು ಅರ್ಥಗಳನ್ನು ಒಳಗೊಂಡಿರುವಂತಹ ಶ್ಲೋಕ. ಶಬ್ದಗಳಲ್ಲಿಗೆ ಎರಡು ಅರ್ಥಗಳು ಬರುತ್ತೆ. ಇಲ್ಲಿ ಕೂಡ ಆ ಉಪಮಾಲಂಕಾರದ ರೀತಿಯಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಆ ಮಧ್ಯಗೇಹ ಭಟ್ಟರ ಪತ್ನಿಯಾದ ಆ ಒಳ್ಳೆ ಕಾಂತ, ಅವಳು ಆ ಗಂಡನಿಂದ ಮಗನನ್ನು ಪಡೆದ ವಿಧಾನ, ಮಗ ಅದು ಹೇಗಿತ್ತು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅದು ಪದಚ್ಛೇದ ಹೀಗೆ ಇದೆ. ಕಾಂತಾತ್ ಋತೌ ಸಮುಚಿತ ಅಥ ಬಭಾರ ಗರ್ಭಂ ಸಾ ಭೂಸುರ ಇಂದ್ರ ದುಹಿತ ಜಗತಾಂ ಹಿತಾಯ ಅಚ್ಛ ಅಂಬರ ಇವ ರಜನಿ ಪರಿಪೂರಿತ ಆಶಾ ಭಾವಿನಿ ಅಪಾಸ್ತ ತಮಸಂ ವಿಧುಂ ಆದ್ಯ ಪಕ್ಷಾತ್ ಅಂಥೇಳಿ. ಅಂದರೆ ಅದು ಅನ್ವಯ ಹೀಗಿದೆ. ಅಥ ಅಥ ಅಚ್ಛಾಂಬರ ಸ ಭೂಸುರ ಇಂದ್ರ ದುಹಿತ ಜಗತಾಂ ಹಿತಾಯ ಆದ್ಯ ಪಕ್ಷಾತ್ ಕಾಂತಾತ್ ಸಮುಚಿತೆ ಋತೌ ಅಪಾಸ್ತ ತಮಸಂ ಗರ್ಭಂ ಬಭಾರ ಪರಿಪೂರಿತ ಆಶಾ ಭಾವಿನಿ. ಇದು ಪತ್ನಿಯ ವಿಷಯದಲ್ಲಿ ಹೇಳುವಂಥದ್ದು. ಅದು ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿ ರಜನಿ ಇವ ಇವ ಇವಕಾರವನ್ನು ಇದೆ. ಅದು ಹೇಗಿತ್ತು ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ಅದನ್ನೇ ಆ ಶಬ್ದಗಳನ್ನೇ ಮತ್ತಿಟ್ಟುಕೊಂಡು ನಾವು ನೋಡಿದಾಗ ಅಲ್ಲಿ ಹೇಳುವಂಥದ್ದು ಅಚ್ಛಾಂಬರ ಅನ್ನುವುದು ಅಲ್ಲಿಂದ ಅಚ್ಛಾಂಬರ ಪರಿಪೂರಿತ ಆಶಾ ಭಾವಿನಿ ರಜನಿ ಸಮುಚಿತೆ ಋತೌ ಆದ್ಯ ಪಕ್ಷಾತ್ ಅಪಾಸ್ತ ತಮಸಂ ವಿಧುಂ ಇವ ಬಭಾರ ಅಂಥೇಳಿ. ಅಂದರೆ ಇದು ಹೇಗೆ ಅಂತ ಹೇಳಿದರೆ ಎಲ್ಲ ಶಬ್ದಗಳಿಗೆ ಎರಡು. ಅಚ್ಚ ಅಂದರೆ ಸ್ವಚ್ಛವಾದ, ನಿರ್ಮಲವಾದ, ಪವಿತ್ರವಾದ, ಶುದ್ಧವಾದ ಅನ್ನುವ ಅರ್ಥ. ಅಂಬರ ಅಂತ ಹೇಳಿದರೆ ಬಟ್ಟೆ, ವಸ್ತ್ರ, ಅದಕ್ಕೆ ಅಂಬರ ಅಂತ. ಯಾಕಂದ್ರೆ ನೀಲಾಂಬರ, ಪೀತಾಂಬರ ಇವೆಲ್ಲ ನಾವು ಪ್ರಯೋಗ ಮಾಡ್ತೀವಿ. ಭಗವಂತ ಪೀತಾಂಬರಧಾರಿ ಅಂಥೇಳಿ. ಅಂಬರ ಅಂದರೆ ವಸ್ತ್ರ ಅಂತೇಳಿ. ಇಲ್ಲ ಅಂಬರ ಅಂಬರ ಗಂಗಾ ಚುಂಬಿತ ಪಾದ ಪದತಲ್ಲ ವಿಳಿತ ಗುರುತರ ಶಕಟ ಅಂತ ಹೇಳಿ ಅಲ್ಲಿ ಬರುವಂತೆ ಕಂದುಕಸ್ತಿಯಲ್ಲಿ ಬರುವಂತೆ ಅಂಬರ ಅಂದ್ರೆ ಆಕಾಶ ಅಂತಲೂ ಅರ್ಥ ಇದೆ. ಅದೇ ಇಲ್ಲಿ ಭೂಸುರ ಇಂದ್ರ ದುಹಿತ. ಭೂಸುರ ಅಂದ್ರೆ ಭೂಮಿಯಲ್ಲಿ ದೇವತೆಗಳಂತಿರುವರು ಬ್ರಾಹ್ಮಣರು, ಭೂಸುರರು. ಅದರಲ್ಲಿ ಇಂದ್ರ ಶ್ರೇಷ್ಠನಾದವರು ಅಂದ್ರೆ ದ್ವಿಜಶ್ರೇಷ್ಠನಾದವ ಅವನ ಮಗಳಾದಂತವ ಅಂದ್ರೆ ಬ್ರಾಹ್ಮಣನ ಮಗಳು. ಅದೇ ವಿಧವಾಗಿ ಈ ದ್ವಿಜನ ಪತ್ನಿ ಮಧ್ಯಗೇಹ ಭಟ್ಟರ ಪತ್ನಿ ಆ ವನಿತೆಯ ತಂದೆಯು ಒಳ್ಳೆ ಶ್ರೇಷ್ಠನಾದ ಬ್ರಾಹ್ಮಣ. ಆದ್ದರಿಂದ ಭೂಸುರ ಇಂದ್ರದುಹಿತ ಅನ್ನುವುದು ಈ ಇವರ ಪತ್ನಿಯ ಬಗ್ಗೆ ಹೇಳುವಂತಹ ಮಾತು. ಮಧ್ಯಗೇಹ ಭಟ್ಟರ ಪತ್ನಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಅವಳು ಸಾ ಭೂಸುರ ಇಂದ್ರದುಹಿತ. ಜಗತ್ತಾಮಿತಾಯ, ಜಗತ್ತಿನ ಹಿತಕ್ಕಾಗಿ ಆದ್ಯ ಪಕ್ಷಾತ್. ಆದ್ಯ ಅಂತ ಹೇಳಿದರೆ ಎಲ್ಲರಿಗೂಂತ ಮೊದಲಿರುವನು ಪರಮಾತ್ಮ, ಅವನು ಆದ್ಯ, ಎಲ್ಲರಿಗೂ ಆದಿ. ಸೊ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಹೇಳಿದಂತೆ ಅವನು ನಿತ್ಯನಾದವನು, ಆದಿಯಿಂದ ಆತ್ಮ ಏವ ಇದಮಗ್ರಾಸೀತು ಅಂಥೇಳಿ ಮೊದಲು ಇರುವವನವನೇ. ಆದ್ದರಿಂದ ಯಾವಾಗಲೂ ಅನಾದಿ ನಿತ್ಯ, ನಿತ್ಯನಾದವನು. ಆದ್ದರಿಂದ ಆದ್ಯ ಶಬ್ದ ವಾಚ್ಯನಾದ ಪರಮಾತ್ಮ ಅವನ ಪಕ್ಷ ಅದಲ್ಲಿರುವಂಥವರು. ಸೊ ಆದ್ಯ ಪಕ್ಷಾತ್ ಅಂದರೆ ಆದ್ಯನಾದ, ಎಲ್ಲರಿಗೂ ಆದಿಭೂತನಾದಂತಹ ಆ ಹರಿಯ ಪಕ್ಷದಲ್ಲಿ ಇರುವಂಥವರು ಅಂಥೇಳಿ ಒಂದರ್ಥ. ಇಲ್ಲ, ಆದ್ಯ ಪಕ್ಷಾತ್ ಮೊದಲನೇ ಪಕ್ಷ ಅಂದರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅದು ಮೊದಲನೇದು, ಕೃಷ್ಣ ಪಕ್ಷ ಎರಡನೇದು. ಅಪರ ಪಕ್ಷ ಅಂದರೆ ಕೃಷ್ಣ ಪಕ್ಷ, ಆದ್ಯ ಪಕ್ಷ ಅಂದರೆ ಶುಕ್ಲ ಪಕ್ಷ, ಮೊದಲನೇ ಪಕ್ಷ. ಸೊ ಆದ್ದರಿಂದ ಆದ್ಯ ಪಕ್ಷ ಅಂದರೆ ಮೊದಲನೇದು ಶುಕ್ಲ ಪಕ್ಷ ಅಂತ ಹೇಳಿ. ಕಾಂತ ಅಂತ ಹೇಳಿದರೆ ಕಾಂತಾತ್, ಕಾಂತ ಅಂದರೆ ಗಂಡನಿಂದ, ಪತಿಯಿಂದ ಅಂಥೇಳಿ. ಸೊ ಅಲ್ಲಿ ಕಾಂತಾತ್ ಅಂತ ಹೇಳಿದರೆ ಇದು ಕಂಪೇರ್ ಮಾಡ್ತಾ ಇರೋದು ಪತ್ನಿಯನ್ನು ರಜನಿ, ರಾತ್ರಿಯ ಜೊತೆಯಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ರಾತ್ರಿ ಅನ್ನೋ ಒಂದು ಸ್ತ್ರೀ ತನ್ನ ಒಂದು ಪ್ರಿಯನಾದ ಒಂದು ಪತಿಯಿಂದ ಅಂತ ಹೇಳಿ, ಅಂದ್ರೆ ಚಂದ್ರನನ್ನು ಪಡೆದಳು. ರಾತ್ರಿ ಚಂದ್ರನನ್ನು ಪಡೆದಂತೆ ಈ ಮಧ್ಯಗೇಹ ಭಟ್ಟರ ಪತ್ನಿ ಈ ವಾಯುದೇವರನ್ನು ಪಡೆದಳು, ಮಗನಾಗಿ ಪಡೆದಳು ಅಂಥೇಳಿ. ಆದ್ದರಿಂದ ಇಲ್ಲಿ ವರ್ಣನೆ ಮಾಡಿ ಹೇಳುವಾಗ ಸಮುಚಿತವಾದ ಋತು, ಋತು ಅಂತ ಹೇಳಿದಾಗ ಋತು ದರ್ಶನ ಅಂದರೆ ಮಗ ಮಕ್ಕಳನ್ನು ಪಡೆಯುವುದಕ್ಕೆ ಯೋಗ್ಯವಾದ ದಶೆಯನ್ನು ಋತುಮತಿ ಅಂತ ಕರೀತಾರೆ. ಅಂತಹ ಸ್ತ್ರೀಯನ್ನು ಋತುಮತಿಯಾಗಿದ್ದಾಳೆ ಅಂದರೆ ಮಗನನ್ನು ಪಡೆಯಲಕ್ಕೆ ಯೋಗ್ಯಳಾಗಿದ್ದಾಳೆ. ಆದ್ದರಿಂದ ಅದು ಋತುವಿನಲ್ಲಿ ಅಂದರೆ ಋತು ಸ್ಥಿತಿಯಲ್ಲಿರುವಂಥವಳು ಅಂತ ಅರ್ಥ. ಇಲ್ಲ ಋತು ಅಂತ ಹೇಳಿದರೆ ಋತುವು ಯಾವ ಋತುವು? ಶರತ್ ಋತುವು, ಶರತ್ಕಾಲದಲ್ಲಿ. ಇದು ಕವಿ ಅನೇಕ ಕಾವ್ಯಗಳಲ್ಲಿ ವರ್ಣನೆ ಬರುತ್ತೆ. ಶರತ್ಕಾಲ, ಶರತ್ಚಂದ್ರ ಚಂದ್ರಿಕಾ ಧವಳಂದದಿ ಅಂತ ಹೇಳಿ, ಶರತ್ಕಾಲದ ಬೆಳದಿಂಗಳು ಬಹಳ ಸ್ವಚ್ಛವಾಗಿರುತ್ತೆ. ಶರತ್ಕಾಲದಲ್ಲಿ ಚಂದ್ರ ಚೆನ್ನಾಗಿ ಕಾಣಿಸ್ತಾನಂತೆ. ಏನು ವಿಶೇಷ? ಎಲ್ಲ ಕಾಲದಲ್ಲಿಯೂ ಚಂದ್ರ ಚೆನ್ನಾಗಿ ಕಾಣಿಸ್ತಾನೆ, ಶರತ್ಕಾಲಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂತೇಳಿ. ವರ್ಷ ಋತುವು ಆದ ಮೇಲೆ ಶರದ್ ಋತುವು ಬರುತ್ತೆ. ವರ್ಷಕಾಲ ಮಳೆಗಾಲ, ಮಳೆಗಾಲ ಆದ ಮೇಲೆ ಬರುವಂಥದ್ದು ಶರತ್ಕಾಲ. ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಮಳೆ ಬಿದ್ದಾಗ ಅಟ್ಮಾಸ್ಫಿಯರ್, ಪ್ರಕೃತಿಯಲ್ಲಿ ಇರುವಂತಹ ಧೂಳಿ ಕಣಗಳೆಲ್ಲ ಕೂಡ ಮಳೆಯಿಂದ ಕಳೆಗೆ ಭೂಮಿಗೆ ಬಿದ್ದು ಹೋಗುತ್ತೆ. ಅಂದರೆ ಪ್ರಕೃತಿ ಗಾಳಿಯಲ್ಲಿರುವಂತಹ ಧೂಳಿ ಕಣಗಳು ಅವೆಲ್ಲ ಕೂಡ ಈ ಮಳೆ ನೀರಿನಿಂದ ಕಳೆಗೆ ಬಿದ್ದು ಹೋದಾಗ ಅಟ್ಮಾಸ್ಫಿಯರ್ ಸ್ವಚ್ಛವಾಗಿಬಿಡುತ್ತೆ. ಸೊ ಪ್ಯೂರಿಫೈ. ಸೊ ಇದೆಲ್ಲ ತಿಳಿದಿತ್ತು ಆ ಕಾಲದಲ್ಲಿ, ಜನಗಳು ಅಬ್ಸರ್ವ್ ಮಾಡಿದ್ರು. ಆದ್ದರಿಂದ ಶರತ್ಕಾಲಕ್ಕೆ ಆ ಸಮಯದಲ್ಲಿ ಚಂದ್ರ ಬೆಳದಿಂಗಳು ಬಹಳ ಚೆನ್ನಾಗಿರುತ್ತೆ ಅಂತೇಳಿ, ಸ್ವಚ್ಛವಾದ ಅಟ್ಮಾಸ್ಫಿಯರ್ ಇರುತ್ತೆ. ಆದ್ದರಿಂದ ಆ ಋತುವಿನಲ್ಲಿ ಅಂದರೆ ಶರದ್ ಋತುವಿನಲ್ಲಿ ಅಂಥೇಳಿ, ಋತು ಆ ಋತುವಿನಲ್ಲಿ ಅಂಥೇಳಿ. ಅದೇ ವಿಧವಾಗಿ ಸಮುಚಿತವಾದಂತಹ, ಅಲ್ಲಿ ಆ ಸಮುಚಿತತ್ವ ಅಂದರೆ ಯೋಗ್ಯತೆ, ಒಳ್ಳೆ ಮಗನನ್ನು ಪಡೆಯಲಿಕ್ಕೆ ಅವಳು ಯೋಗ್ಯರಾಗಿದ್ದಾಳೆ. ಚಂದ್ರನನ್ನು ಚಂದ್ರ ವಿಕಾಸಕ್ಕೆ ಯೋಗ್ಯವಾದ ಕಾಲ ಇದೆ ಶರತ್ಕಾಲ. ಅದರಲ್ಲಿ ಆದ್ಯ ಪಕ್ಷ ಅಂದರೆ ಶರತ್ ಋತುವಿನಲ್ಲಿ ಅಲ್ಲಿ ಆ ಮೊದಲು ತಿಂಗಳು ಶರತ್ಕಾಲ ಅನ್ನೋದು ನಿಮಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ ಇದೆಲ್ಲ ಬರುತ್ತೆ. ಬಂದಾಗ ನಿಮಗೆ ಅಶ್ವಯುಜ ಕಾರ್ತಿಕ ಆ ತಿಂಗಳಲ್ಲಿ ಅಶ್ವಯುಜ ಮಾಸ ಅದು ಬರುವಾಗ ಶರತ್ಕಾಲ ಬರುತ್ತೆ. ಆದ್ದರಿಂದ ಆ ಶರತ್ಕಾಲದಲ್ಲಿ ವಸಂತ ಗ್ರೀಷ್ಮ ಋತುಗಳು, ವಸಂತ ಚೈತ್ರ ವೈಶಾಖ ವಸಂತ ಋತುವಾಗುತ್ತೆ, ಜ್ಯೇಷ್ಠ ಆಷಾಢ ಮಾಸಗಳು ಗ್ರೀಷ್ಮ ಋತುವಾಗುತ್ತೆ. ಸೊ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಮಾಸಗಳು ವರ್ಷ ಋತುವಾಗುತ್ತೆ, ಆಶ್ವಿನ ಕಾರ್ತಿಕ ಮಾಸಗಳು ಶರದ್ ಋತುವಾಗುತ್ತೆ. ಆಶ್ವಿನ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಅದು ಆದ್ಯ ಪಕ್ಷ ಅಂತೇಳಿ, ಮೊದಲನೇ ಪಕ್ಷ ಅಂದ್ರೆ ಆ ಋತುವಿನಲ್ಲಿ ಶರದ್ ಋತುವಿನಲ್ಲಿ ಮೊದಲನೇ ಶುಕ್ಲ ಪಕ್ಷದಲ್ಲಿ ಮಾಸ ಆದಿಭೂತಶ್ಚ ಅಸೌ ಪಕ್ಷಶ್ಚ ಇತಿ ಆದ್ಯ ಪಕ್ಷ ಅಂತೇಳಿ, ಆ ಶುಕ್ಲ ಅಶ್ವಯುಜ ಮಾಸ ಶುಕ್ಲ ಪಕ್ಷದಲ್ಲಿ ಬಹಳ ಸ್ವಚ್ಛವಾಗಿರುತ್ತೆ ಅಟ್ಮಾಸ್ಫಿಯರು. ಆ ಸಮಯದಲ್ಲಿ ಚಂದ್ರ ಬಹಳ ಚೆನ್ನಾಗಿ ಕಾಣಿಸ್ಕೊಡ್ತಾನೆ. ಆದ್ದರಿಂದ ಆ ಸಮಯದಲ್ಲಿ ಅಪಾಸ್ತ ತಮಸಂ ವಿಧುಂ ಇವ, ಕತ್ತಲನ್ನು ದೂರ ಮಾಡಿ ಚಂದ್ರ ಉದಯವಾದಂತೆ ಅಪಾಸ್ತ ತಮಸ ಅಂದರೆ ಅಜ್ಞಾನವೆನ್ನುವ ಕತ್ತಲನ್ನು ದೂರ ಮಾಡುವಂತಹ ಮಗನನ್ನು ಪಡಿತಾ ಇದ್ದಾಳೆ ಅಂತೇಳಿ. ಸೊ ಒಟ್ಟಾರೆ ಅರ್ಥ ತಗೊಂಡ ಹೀಗೆ ಬರುತ್ತೆ. ಅಥ ಅದಾದ ಮೇಲೆ ಅಂದರೆ ಭಗವತ್ ಸೇವೆದ ಅನಂತರ, ದೇಹ ಶುದ್ಧಿಯ ಅನಂತರ, ಅಥ ಅನ್ನುವ ಶಬ್ದ ಅದರ ಅನಂತರ, ಅಚ್ಚ ಅಂಬರ ನಿರ್ಮಲ ವಸನ ಅಂತೇಳಿ ಅಂದರೆ ಸ್ವಚ್ಛವಾದ ವಸ್ತ್ರ ಧಾರಣೆ ಮಾಡಿರುವಂಥವಳಾಗಿದ್ದಾಳೆ ಈ ಮಧ್ಯಗೇಹ ಭಟ್ಟರ ಪತ್ನಿ. ಅವಳು ಅಚ್ಚ ಅಂಬರ ಆಗಿದವಳಾಗಿದ್ದಾಳೆ. ಅಂತಹ ಸ ಭೂಸುರೇಂದ್ರ ದುಹಿತ, ಆ ಬ್ರಾಹ್ಮಣ ಶ್ರೇಷ್ಠನ ಮಗಳಾಗಿರುವಂಥವರು ಇನ್ನೊಂದು ಬ್ರಾಹ್ಮಣ ಶ್ರೇಷ್ಠನ ಪತ್ನಿಯೂ ಆಗಿದ್ದಾಳೆ. ಅಂತಹ ಮಧ್ಯಗೇಹ ಭಟ್ಟರ ಪತ್ನಿಯಾದ ಆ ಸ್ತ್ರೀ ಜಗತಾಂ ಹಿತಾಯ ಆದ್ಯ ಪಕ್ಷಾತ್, ಜಗತಾಂ ಹಿತಾಯ, ಜಗತ್ತಿಗೆ ಶ್ರೇಯಸ್ಸು ಉಂಟಾಗಬೇಕಂತೇಳಿ. ಎಲ್ಲ ಜನರಿಗೆ ನಾವು ಮೊದಲು ನೋಡಿದಂತೆ ವಿಜ್ಞಾನ ಭಾನುಮತಿ ಕಾಲು ಬಲೇನ ಲೀನೆ ಅಂಥೇಳಿ ವಿಜ್ಞಾನ ಭಾನುಮತಿ, ಅದು ವಿಜ್ಞಾನ ಸೂರ್ಯ ಮುಳುಗಿದಂತೆ ಇದ್ದಾನೆ, ಜನಗಳಿಗೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅವರಿಗೆ ಒಂದು ಹಿತ ಆಗಬೇಕು, ಅದಕ್ಕೆ ಜಗತ್ತಿಗೆ ಹಿತವನ್ನು ಉಂಟು ಮಾಡುವುದಕ್ಕಾಗಿ ಆದ್ಯ ಪಕ್ಷಾತ್ ಕಾಂತಾತ್. ಮಧ್ಯಗೇಹ ಭಟ್ಟರು ಅವರು ಆದ್ಯ ಪಕ್ಷವನ್ನು ಹಿಡಿದಿದ್ದಾರೆ. ಆದ್ಯ ಅಂದ್ರೆ ನಾವು ನೋಡಿದಂತೆ ಆದ್ಯ ಸರ್ವಸ್ಯ ಆದಿಭೂತೇ ಹರಿ, ಹರಿ ಅಂತಹ ಹರಿಯಲ್ಲಿ ಪಕ್ಷ ಅಂದ್ರೆ ಆ ಹರಿಯ ಪಕ್ಷವನ್ನು ಅಂದ್ರೆ ಭಗವಂತನ ಭಕ್ತಿ ಉಳ್ಳ ಭಗವದ್ಭಕ್ತ ಅಂತ ಅರ್ಥ ಕೊಟ್ಟಾರೆ. ಸೊ ಆದ್ಯ ಪಕ್ಷ ಒಳ್ಳೆ ಭಗವದ್ಭಕ್ತನಾಗಿ ಇರುವಂತಹ ಯಾವ ಮಧ್ಯಗೇಹ ಭಟ್ಟರಿದ್ದಾರೋ ಅಂತಹ ಮಧ್ಯಗೇಹ ಭಟ್ಟರನ್ನುವ ಪತಿಯಿಂದ ಕಾಂತಾತ್, ಕಾಂತನಿಂದ ಅಂದ್ರೆ ಗಂಡ ಪತಿ ಆದಂತಹ ಆ ಮಧ್ಯಗೇಹ ಭಟ್ಟರಿಂದ ಸಮುಚಿತೇ ಗರ್ಭಧಾರಣೆಗೆ ಸಮುಚಿತವಾದಂತಹ ಸ್ಥಿತಿಯಲ್ಲಿ ಅಂದ್ರೆ ಗರ್ಭವನ್ನು ಧಾರಣೆ ಮಾಡಲಕ್ಕೆ ಯೋಗ್ಯವಾದ ಸ್ಥಿತಿಯಲ್ಲಿ ಋತುಮತಿಯಾಗಿದ್ದಾಳೆ. ಋತೌ ಋತುದರ್ಶನ ಅನಂತರಂ ಅಂದ್ರೆ ಋತುದರ್ಶನ ಆಯಿತು, ಅದರ ಅನಂತರ ಗರ್ಭಧಾರಣೆ ಮಾಡಲಿಕ್ಕೆ ಯೋಗ್ಯಳಾಗಿರುವಂತಹ ಆ ದಶೆಯಲ್ಲಿ ಅಪಾಸ್ತ ತಮಸಂ, ತಮಸ್ ಅಂದ್ರೆ ಅಜ್ಞಾನಕ್ಕೆ ಕತ್ತಲಿಗೆ ಎರಡಕ್ಕೂ, ತಮಸ್ ಶಬ್ದ ಎರಡಕ್ಕೂ ಪ್ರಯೋಗ ಮಾಡುವಂಥದ್ದು ಇಲ್ಲಿ ಅಜ್ಞಾನ. ಅಪಾಸ್ತ ತಮಸ ಅಜ್ಞಾನವನ್ನು ದೂರ ಮಾಡುವಂತಹ, ಅಜ್ಞಾನವನ್ನು ದೂರೀಕರಣ ಮಾಡುವ, ಅಜ್ಞಾನವನ್ನು ನಾಶ ಮಾಡುವಂತಹ, ನಿರಸ್ತ ಅಜ್ಞಾನಂ ಅಜ್ಞಾನ ದೂರ ಮಾಡುವಂತಹ ಮಗನನ್ನು ಗರ್ಭಂ ಬಭಾರ. ಸೊ ಅಪಾಸ್ತ ತಮಸಂ ಗರ್ಭಂ ಬಭಾರ, ಅಜ್ಞಾನವೆನ್ನುವ ಕತ್ತಲನ್ನು ದೂರ ಮಾಡುವಂತಹ ಮಗನನ್ನು ಗರ್ಭದಲ್ಲಿ ಧಾರಣೆ ಮಾಡಿದ್ದಾಳೆ. ಕಥಂ ಭೂತ, ಅದು ಹೇಗಿತ್ತು ಅಂತ ಹೇಳಿದ್ರೆ ಪರಿಪೂರಿತಾಶಾ ಭಾವಿನಿ, ಮುನ್ನೆ ಅಂದ್ರೆ ಈ ಇವನು ಹುಟ್ಟುತ್ತಾನೆ, ಹುಟ್ಟಿ ಬಂದು ಅದಾದ ಮೇಲೆ ಪರಿಪೂರಿತ ಆಶಾ, ಆಶಾ ಅನ್ನುವ ಶಬ್ದಕ್ಕೆ ದಿಕ್ಕುಗಳು ಅಂತ ಒಂದು ಅರ್ಥ. ಆಶಾ ಅಂದ್ರೆ ಕಾಮನೆ, ಡಿಸೈರ್ ಅಂದ್ರೆ ಏನು ಪರಿಪೂರಿತ, ನಮಗೆ ಒಂದು ಏನು ಇಚ್ಛೆ, ಎಲ್ಲ ಜನಕ್ಕೆ ಒಳಗೆ ಆಗಬೇಕು ಅಂತ ಒಂದು ಇಚ್ಛೆ ಇತ್ತು. ಆ ಇಚ್ಛೆಯನ್ನು ಪೂರ್ತಿ ಅಂದ್ರೆ ಸಜ್ಜನರ ಇಚ್ಛೆ ಯಾವುದಿತ್ತು ಅದನ್ನು ಪರಿಪೂರ್ಣಗೊಳಿಸುವಂತಹ, ಪರಿಪೂರ್ಣ ಕಾಮನೆ ಮಾಡುವಂತಹ, ಯಾವಾಗ ಭಾವಿನಿ ಭವಿತಿ ಮುಂದೆ ಮುಂದೆ ಅಂದ್ರೆ ಈ ಗರ್ಭ ಆ ಮಗನನ್ನು ಹುಟ್ಟಿಸಿ ಆ ಮಗ ಬೆಳೆದು ಎಲ್ಲರಿಗೆ ಬೋಧನೆ ಮಾಡುವಂತವನಾಗ್ತಾನೆ. ಸೊ ಭವಿಷ್ಯತ್ ಕಾಲದಲ್ಲಿ ಮುಂದೆ ಮುಂದೆ ಎಲ್ಲರ ಆಶೆಗಳನ್ನು ಸಜ್ಜನರ ಕಾಮನೆಗಳನ್ನು ಪೂರೈಸುವಂತಹ ಮಗನ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ಅದು ಹೇಗಿತ್ತು ಅಂದರೆ ಅಚ್ಚ ಅಂಬರ, ಸ್ವಚ್ಛವಾದ ಆಕಾಶದಲ್ಲಿ, ಅಂಬರ ಅಂದ್ರೆ ಆಕಾಶ ವಸ್ತ್ರ ಎರಡು ನೋಡಿದ್ವಿ. ಸೊ ಅದು ಹೇಗಿತ್ತು ಅಂದರೆ ಅಚ್ಚ ಅಂಬರ ನಿರ್ಮಲವಾದ ಆಕಾಶ, ಅದರಲ್ಲಿ ಪರಿಪೂರಿತ ಆಶಾ, ಆಶಾ ಅಂದ್ರೆ ದಿಕ್ಕುಗಳು, ದಿಕ್ಕುಗಳೆಲ್ಲವೂ ಕೂಡ ಬೆಳದಿಂಗಳಿನಿಂದ ತುಂಬಿದೆ, ಪರಿಪೂರ್ಣವಾಗಿದೆ, ಆಶಾ ದಿಕ್ಕುಗಳೆಲ್ಲವೂ ಪರಿಪೂರಿತವಾಗಿದೆ, ಬೆಳದಿಂಗಳಿಂದ ತುಂಬಿರುವಂತೆ ಭಾವಿನಿ ಅಂದ್ರೆ ಚಂದ್ರ ಉದಯ ಆಗುತ್ತಲೂ ಮುಂದೆ ಮುಂದೆ ಮೇಲೆ ಮೇಲೆ ಬರ್ತಾ ಬೆಳದಿಂಗಳು ಹೆಚ್ಚಾಗ್ತಾ ಬರುತ್ತೆ, ಆದ್ದರಿಂದ ಕ್ರಮವಾಗಿ ಬೆಳದಿಂಗಳು ಹೆಚ್ಚಾಗ್ತಾ ಬರುತ್ತೆ, ಆ ವಿಧವಾಗಿ ಭಾವಿನಿ ಅಂದ್ರೆ ಮುಂದೆ ಆಗುವಂತಹ ಬೆಳದಿಂಗಳು ಚೆನ್ನಾಗಿ ಕೊಡಲಕ್ಕೆ ಯೋಗ್ಯವಾಗಿರುವ ರೀತಿಯಲ್ಲಿ ರಜನಿ ಅಂದ್ರೆ ರಜನಿ ರಾತ್ರಿ ಕಾಲ, ರಾತ್ರಿಯನ್ನು ಒಂದು ಸ್ತ್ರೀ ಜೊತೆಯಲ್ಲಿ ಹೋಲಿಸಿದ್ದಾರೆ. ಹೇಗೆ ಆದರೆ ಈ ರಾತ್ರಿ ಕಾಲ ಚಂದ್ರನನ್ನು ಕೊಟ್ಟಂತೆ ಈ ಮಧ್ಯಗೇಹ ಭಟ್ಟರ ಪತ್ನಿಗೂ ಸಹಿತ ಮಗನನ್ನು ಪಡಿತಾ ಇದ್ದಾಳೆ ಅಂತೇಳಿ. ಅದು ಹೇಗಿತ್ತು ಅಂದ್ರೆ ರಜನಿ ರಾತ್ರಿ ಸಮುಚಿತೆ ಚಂದ್ರ ವಿಕಾಸಸ್ಯ ಚಂದ್ರನ ವಿಕಾಸವಾಗಲಕ್ಕೆ ಯೋಗ್ಯವಾದಂತಹ ಋತೌ ಋತುಕಾಲ ಶರದ್ ಋತುಕಾಲದಲ್ಲಿ ಆದ್ಯ ಪಕ್ಷಾತ್ ಋತುವಿಗೆ ಎರಡು ತಿಂಗಳು, ಆ ಎರಡು ತಿಂಗಳಲ್ಲಿ ಒಂದೊಂದು ತಿಂಗಳಲ್ಲಿ ಎರಡು ಋತುಗಳು, ಆದ್ದರಿಂದ ಆ ಋತು ಶರದ್ ಋತುವಿನಲ್ಲಿರುವ ಎರಡು ತಿಂಗಳಲ್ಲಿ ಮೊದಲನೇ ತಿಂಗಳ ಮೊದಲನೇ ಪಕ್ಷ ಅದು ಆದ್ಯ ಪಕ್ಷ ಆಗುತ್ತೆ, ಅಂದ್ರೆ ಒಟ್ಟಾರೆ ನಾಲ್ಕು ಪಕ್ಷಗಳಲ್ಲಿ ಮೊದಲನೇ ಶುಕ್ಲಪಕ್ಷ ಆದ್ಯ ಪಕ್ಷಾತ್, ಆ ಶುಕ್ಲಪಕ್ಷದಲ್ಲಿ ಇರುವಂತದ್ದು ಆದ್ಯ ಪಕ್ಷಾತ್ ಮಾಸ ಆದಿಭೂತ ಚಾಸವ ಪಕ್ಷ ಅಂತೇಳಿ. ಅದಕ್ಕೆ ಶುಕ್ಲಪಕ್ಷದಲ್ಲಿ ಅಪಾಸ್ತ ತಮಸಂ, ತಮಸ್ ಅಂದ್ರೆ ಕತ್ತಲು, ನಿರಸ್ತ ಅಂಧಕಾರಂ ಕತ್ತಲನ್ನು ದೂರ ಮಾಡುವಂತಹ, ಕತ್ತಲನ್ನು ಧ್ವಂಸ ಮಾಡುವಂತಹ ವಿಧುಂ ಚಂದ್ರಂ ಇವ, ವಿಧು ಅಂದ್ರೆ ಚಂದ್ರ, ಚಂದ್ರನನ್ನು ಅಂದ್ರೆ ರಾತ್ರಿ ಚಂದ್ರನನ್ನು ಪಡೆದಂತೆ, ಚಂದ್ರನನ್ನು ಪಡೆದು ಕತ್ತಲನ್ನು ದೂರ ಮಾಡಿ ಬೆಳದಿಂಗಳನ್ನು ಕೊಟ್ಟಂತೆ ಈ ಪತ್ನಿ ಮಧ್ಯಗೇಹ ಭಟ್ಟರ ಪತ್ನಿ ಕೂಡ ಒಂದು ಮಗನನ್ನು ಪಡೆದು ಪ್ರಪಂಚದಲ್ಲಿ ಇರುವ ಅಜ್ಞಾನವೆನ್ನುವ ಕತ್ತಲನ್ನು ದೂರ ಮಾಡಲಿಕ್ಕೆ ಅವಕಾಶ ಅನುಕೂಲ ಮಾಡಿ ಕೊಡ್ತಾ ಇದ್ದ, ಅನುಕೂಲವಾಯಿತು, ಹಾಗೆ ನಡೀತಾ ಇದೆ ಅಂತ ಹೇಳಿ ಹೀಗೆ ಶ್ಲೇಷದ ಮೂಲಕವಾಗಿ ಉಪಮಾಲಂಕಾರ ಶ್ಲೇಷ ಎರಡನ್ನು ಸೇರಿಸಿ, ಎರಡು ಅಲಂಕಾರಗಳನ್ನು ಸೇರಿಸಿ ಸುಂದರವಾದ ರೀತಿಯಲ್ಲಿ ಆ ಮಗನನ್ನು ಗರ್ಭಧಾರಣೆ ಹೇಳ್ತಾ ಇದ್ದಾರೆ. ಇನ್ನು ಇನ್ನು ಜನ್ಮ ಆಗಲಿಲ್ಲ, ಪ್ರಸವ ಆಗಲಿಲ್ಲ, ಗರ್ಭಧಾರಣೆ ಆಯಿತು, ಗರ್ಭದಲ್ಲಿ ಬೆಳೀತಾ ಇದ್ದಾನೆ ಶಿಶು. ಆದರೆ ಗರ್ಭ ಮುಂಚೆ ಮುಂಚೆ ಬರುತ್ತೆ, ಗರ್ಭವಾಸ ಇಲ್ಲ ವಾಯುದೇವರಿಗೆ. ಮತ್ತೆ ಇಲ್ಲಿ ಹಾಗೆ ಗರ್ಭವಾಸ ವಾಯುದೇವರಿಗೆ ಹೇಳ್ತಾ ಇದ್ದಂತೆ, ವಾಯುದೇವರ ಸನ್ನಿಧಾನ ಮಾತ್ರ ಅಲ್ಲಿಟ್ಟಿದ್ದಾರೆ, ವಾಯುದೇವರು ಸನ್ನಿಧಾನ ಮಾತ್ರ ಇಟ್ಟು ವಾಯುದೇವರಿಗೆ ಗರ್ಭವಾಸ ಇಲ್ಲ. ಅದೇ ವಿಧವಾಗಿ ಜನ್ಮ ಪ್ರಸವ ಹುಟ್ಟು ಬರುವುದು ಅನ್ನುವುದಿಲ್ಲ. ಆದ್ದರಿಂದ ಇನ್ನೊಂದು ಜೀವ ಅಲ್ಲಿ ಇತ್ತು, ಆದರೆ ತಮ್ಮ ಸನ್ನಿಧಾನ ಮಾತ್ರ ಅಲ್ಲಿ ಇಟ್ಟು ಅವರು ಆ ಒಳ್ಳೆ ಗರ್ಭ ನಡೆಯುವಂತೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಗರ್ಭ ವೃದ್ಧಿ ಆಗ್ತಾ ಇದೆ, ಗರ್ಭ ಧಾರಣೆ ಮಾಡಿದ್ದಾಳೆ. ಸೊ ಗರ್ಭಧಾರಣೆಯನ್ನು ಇಲ್ಲಿ ಈ ಶ್ಲೋಕದಲ್ಲಿ 23ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ 24ನೇ ಶ್ಲೋಕದಲ್ಲಿ ಆ ಶಿಶುವನ್ನು ಪಡೆಯುವುದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ 24ನೇ ಶ್ಲೋಕ ಹೀಗಿದೆ: ತಂ ಪೂರ್ವಪಕ್ಷ ಸಿತಬಿಂಬಮಿವ ಪ್ರವೃದ್ಧಂ ಯಾವತ್ ದ್ವಿಜೇಂದ್ರ ವನಿತಾ ಶಿಶುವೇತ್ರ ತಾವತ್ ಅಂಶೇನ ವಾಯುರವತೀರ್ಯ ಸರೂಪ್ಯಪೀಠೇ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯೌ ತದೀಯಂ ಅಂತೇಳಿ. ಅಂದರೆ ಇಲ್ಲಿ ವರ್ಣನ ತಂ ಪೂರ್ವಪಕ್ಷ ಸಿತಬಿಂಬಮಿವ ಪ್ರವೃದ್ಧಂ, ದ್ವಿಜೇಂದ್ರ ವನಿತ ಭಟ್ಟಾರಕರ ಮಧ್ಯಗೇಹ ಭಟ್ಟರ ಪತ್ನಿಯಾದವಳು ಯಾರಿದ್ದಾಳೋ, ದ್ವಿಜೇಂದ್ರ ಅಂದ್ರೆ ದ್ವಿಜಶ್ರೇಷ್ಠ, ಬ್ರಾಹ್ಮಣರಲ್ಲಿ ಶ್ರೇಷ್ಠನಾಗಿರುವಂತಹ ಮಧ್ಯಗೇಹ ಭಟ್ಟರ ವನಿತ ಭಾರ್ಯ ಆಗಿರುವಂತಹ ಆ ಒಳ್ಳೆ ಸ್ತ್ರೀರತ್ನ ಅವಳು. ಪೂರ್ವ ಪಕ್ಷ ಸಿತಬಿಂಬಮಿವ, ನಾವು ಮುಂಚೆ ನೋಡಿ ಮುಂದಿನ ಶ್ಲೋಕದಲ್ಲಿ ಪೂರ್ವ ಪಕ್ಷದಲ್ಲಿ ಚಂದ್ರಮಂಡಲ ಸಿತ ಅಂದ್ರೆ ಬೆಳ್ಳಗಿರುವಂತಹ ಬಿಂಬ, ಸಿತಬಿಂಬ ಯಾವುದು? ಚಂದ್ರ, ಬೆಳ್ಳಗಿರುವ ಚಂದ್ರಬಿಂಬ, ಪೂರ್ವ ಪಕ್ಷದಲ್ಲಿರುವ ಬೆಳ್ಳಗಿರುವ ಚಂದ್ರಬಿಂಬದಂತೆ ಪ್ರವೃದ್ಧಂ ತಂ. ಯಾಕಂದ್ರೆ ಶುಕ್ಲ ಪಕ್ಷದಲ್ಲಿ ನೋಡ್ರಿ, ಕೃಷ್ಣ ಪಕ್ಷದಲ್ಲಿ ಚಂದ್ರ ಏನಾಗ್ತಾನೆ? ಕಡಿಮೆ ಆಗ್ತಾ ಹೋಗ್ತಾನೆ. ಶುಕ್ಲ ಪಕ್ಷದಲ್ಲಿ ಚಂದ್ರ ಬೆಳೀತಾ ಹೋಗ್ತಾನೆ. ಯಾಕೆ ಶುಕ್ಲ ಪಕ್ಷ ಅಂತ ಇದ್ದಾರೆ ಅಂದರೆ ಗರ್ಭದಲ್ಲಿ ಶಿಶು ಬೆಳೀತಾ ಇದ್ದಾನೆ, ಆ ಬೆಳೆಯುವುದು ಚಂದ್ರ ಶುಕ್ಲ ಪಕ್ಷದಲ್ಲಿ ಬೆಳೆದಂತೆ. ಚಂದ್ರ ಅಂದ್ರೆ ಆಕ್ಚುಲಾಗಿ ಚಂದ್ರ ಯಾವಾಗಲೂ ಗುಂಡ್ರಾಗೇ ಇರ್ತಾನೆ. ಬೆಳೆಯುವುದಂದ್ರೆ ಏನು? ಚಂದ್ರ ಕಾಣಿಸುವುದು ನಮಗೆ, ನೋಡಿದಾಗ ಬಹಳ ಕೇರ್ಫುಲ್ ಆಗಿ ನೋಡಿದ್ರೆ ಆಕಾಶದಲ್ಲಿ ಕಾಣಿಸುತ್ತೆ ಚಂದ್ರ, ಕ್ರೆಸೆಂಟ್ ಮೂನ್ ಕಾಣಿಸ್ತಾ ಕೂಡ ಆ ಮಿಕ್ಕ ಭಾಗವೂ ಇರುತ್ತೆ, ಕಾಣಿಸೋದಿಲ್ಲ ಅಷ್ಟು, ಸ್ವಲ್ಪ ಚೆನ್ನಾಗಿ ನೋಡಿದ್ರೆ ಕಾಣಿಸುತ್ತೆ. ಆದ್ರೆ ಆ ಬೆಳಕು ನಮ್ಮ ಬಿಂಬ ಯಾವುದು ಕಾಣಿಸುತ್ತೋ ಆ ಬೆಳಕು ಅದು ಬೆಳೀತಾ ಹೋಗುತ್ತೆ ಶುಕ್ಲ ಪಕ್ಷದಲ್ಲಿ. ಆದ್ದರಿಂದ ಶುಕ್ಲ ಪಕ್ಷ ಚಂದ್ರನಂತೆ ವೃದ್ಧನಾಗ್ತಾ ಇದ್ದ ಅಂದ್ರೆ ಬೆಳೀತಾ ಇದ್ದ ಅಂತ ಹೇಳ್ತಾರೆ. ವೃದ್ಧ ಆಗೋದಂದ್ರೆ ಮುದುಕ ಆಗೋದಂತಲ್ಲ, ವೃದ್ಧಿ ಅನ್ನೋದು ಸಂಸ್ಕೃತದಲ್ಲಿ ಬೆಳೆಯುವುದು ಅಂತ ಅರ್ಥ. ಪ್ರವೃದ್ಧ ಅಂದ್ರೆ ಚಂದ್ರಮಂಡಲ, ಆ ಚಂದ್ರ ಹೇಗೆ ಆದರೆ ಶುಕ್ಲ ಪಕ್ಷದಲ್ಲಿ ಬೆಳೀತಾ ಹೋಗ್ತಾನೋ ಹಾಗೆ ಗರ್ಭದಲ್ಲಿ ಇರುವ ಶಿಶುವು ಕೂಡ ಬೆಳೀತಾ ಹೋಗ್ತಾ ಇದೆ. ಹೋಗಿ ಆ ಪೂರ್ತಿ ಕಾಲ ಆ ಗರ್ಭವಾಸ ಎಷ್ಟಾಗಬೇಕು ಅಷ್ಟು ಆದ ಅನಂತರ ಮಗನನ್ನು ಪಡಿತಾ ಇದ್ದಾಳೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ದ್ವಿಜ ಇಂದ್ರ ವನಿತ ಪೂರ್ವ ಪಕ್ಷ ಸಿತ ಬಿಂಬಂ ಇವ, ಅಂದ್ರೆ ಪೂರ್ವ ಪಕ್ಷ ಶುಕ್ಲ ಪಕ್ಷದಲ್ಲಿ ಬೆಳೆದ ಚಂದ್ರನಂತೆ ಪ್ರವೃದ್ಧಂ ತಂ. ತಮ್ ಅಂತ ಮೊದಲು, ತಮ್ ಅಂದ್ರೆ ಆ ಗರ್ಭಂ, ಗರ್ಭಂ ಅಂತ ಅರ್ಥ, ಆ ಗರ್ಭವನ್ನು ಅದನ್ನ ಗರ್ಭವನ್ನು. ಪ್ರವೃದ್ಧಂ ತಂ, ಬೆಳೆತ್ತಿರುವಂತಹ ಆ ಗರ್ಭವನ್ನು ಯಾವತ್ ಶಿಶುವೇ ತಾವತ್, ಯಾವತ್ ಅನ್ನುವ ಶಬ್ದ ಯದ, ಯಾವಾಗಾದರೆ ಶಿಶುವೇ ಹಡೆದಳು ಪಡೆದಳು ಅಂದ್ರೆ ಡೆಲಿವರಿ ಆಯಿತು. ಸೊ ಯಾವಾಗ ಪಡೆದಳು ಹಡೆದಳು ಆವಾಗ ತಾವತ್ ತದ ಆವಾಗ ಸ ವಾಯು, ಆ ವಾಯುದೇವರು, ಭುವಿ ಅವತಾರಾಯ ಭಗವದ್ ಆದಿಷ್ಟ ವಾಯು ಅಂಶೇನ ಅವತೀರ್ಯ ರೂಪ್ಯ ಪೀಠೆ. ಇದು ಅನ್ವಯ ಹೀಗಿದೆ ಈ ಶ್ಲೋಕದಲ್ಲಿ, ಅನ್ವಯ ನೋಡುವಾಗ ದ್ವಿಜೇಂದ್ರ ವನಿತ ಪೂರ್ವಪಕ್ಷ ಸಿತಬಿಂಬಂ ಇವ ಪ್ರವೃದ್ಧಂ ತಂ ಯಾವತ್ ಶಿಶುವೇ ತಾವತ್ ಸ ವಾಯು ಅಂಶೇನ ಅವತೀರ್ಯ ರೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ ಭವನಂ ತದೀಯಂ ಭವನಂ ಯಯೌ ಪ್ರಯಯೌ ತದೀಯಂ ಭವನಂ. ಅಂದರೆ ಅಲ್ಲಿ ನಾವು ಮುಂಚೆ ಹೇಳಿದಂತೆ ಗರ್ಭವಾಸ, ಗರ್ಭಜನನ ಇದು ಇಲ್ಲ ವಾಯುದೇವರಿಗೆ. ಆದ್ದರಿಂದ ಇನ್ನೊಂದು ಜೀವನನ್ನು ಇದೆಲ್ಲ ನಡೆಯುವಂತ ಅಂದ್ರೆ ಬೇರೆ ಜೀವ, ಒಂದೊಂದು ಒಳ್ಳೆ ಜೀವನೇ ಯಾರು ಅಂತ ಇಲ್ಲಿ ವರ್ಣನೆ ಬಳೋದಿಲ್ಲ. ಯಾಕಂದ್ರೆ ಆ ಜೀವ ಯಾರು ಅನ್ನುವ ಕುತೂಹಲ ಎಲ್ಲರಿಗೂ ಇರುತ್ತೆ, ಅದರದ್ದು ಯಾರು ಅನ್ನೋದು ಎಲ್ಲಿ ಹೇಳಲಿಲ್ಲ. ಆದ್ರೆ ಒಂದು ಒಳ್ಳೆ ಜೀವ ಅಂತ ಹೇಳಿ, ಚರಿತಾರ್ಥವಾದ ಒಂದು, ಯಾಕಂದ್ರೆ ವಾಯುದೇವರಿಗೆ ಅಂತಹ ಒಂದು ಸೇವೆ ಮಾಡುವ ಒಂದು ಅವಕಾಶ ಬಂತಾದ್ರೆ ಒಳ್ಳೆ ಜೀವ ಇದ್ದಿರಬೇಕು. ಆದ್ದರಿಂದ ಆ ಒಂದು ಒಳ್ಳೆ ಜೀವ ಅಲ್ಲಿ ಆ ಗರ್ಭವಾಸ ಮಾಡಿ ಆ ಗರ್ಭ ಜನನ ಆದ ಮೇಲೆ ವಾಯುದೇವರು ಸ್ವಯಂ ಒಂದು ಅಂಶದಿಂದ ಇಳಿದು ಬಂದರು. ಇಳಿದು ಬಂದು ಭಗವಂತ ಅಲ್ಲಿ ಭಗವಂತ ರೂಪ್ಯ ಪೀಠದಲ್ಲಿ ಇರುವ ಭಗವಂತನಿಗೆ ಅನಂತ ಶಯನ, ಸೊ ಆ ಅನಂತೇಶ್ವರನಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು, ವಿಷ್ಣುವಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಈ ಮಧ್ಯಗೇಹ ಭಟ್ಟರ ಮನೆಗೆ ಬಂದು, ಯಾವಾಗ ಅದು ಪ್ರಸವ ಆಯಿತು ಪ್ರಸವ ಆಗತ್ತಲೂ ಆ ಮನೆಗೆ ಬಂದು ಆ ಮುಂದೆ ಏನೇ ನಡೆಯುತ್ತೆ ಅನ್ನೋದು ಮುಂದೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದರೆ ವಿಷ್ಣುವನ್ನು ನಮಸ್ಕಾರ ಮಾಡಿ ಆ ಮನೆ, ಆ ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಪ್ರವೇಶ ಮಾಡಿದ್ರು ಅಂಥೇಳಿ ಇಲ್ಲಿ ಅಷ್ಟುವರೆಗೆ ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ. ಆದ್ದರಿಂದ ದ್ವಿಜೇಂದ್ರ ವನಿತ ಆ ಮಧ್ಯಗೇಹ ಭಟ್ಟರ ಭಾರ್ಯಾದವಳು ಪೂರ್ವಪಕ್ಷ ಸಿತಬಿಂಬಮಿವ ಪೂರ್ವಪಕ್ಷದಲ್ಲಿ ಚಂದ್ರನಂತೆ ಪ್ರವೃದ್ಧಂ ತಂ ಬೆಳೆತ್ತಿರುವಂತಹ ಗರ್ಭದಲ್ಲಿ ಬೆಳೆತಿರುವಂತಹ ಶಿಶುವನ್ನು ಆ ಗರ್ಭವನ್ನು ಯಾವತ್ತು ಯಾವಾಗ ಆದರೆ ಶಿಶುವೆ ಹಳೆದಳೋ ತಾವತ್ತು ಆವಾಗ ಸ ವಾಯು ಆ ವಾಯುದೇವರು ಭುವಿ ಅವತಾರಾಯ ಭೂಮಿಯಲ್ಲಿ ಅವತಾರ ಭಗವಂತನಿಂದ ಆದೇಶ ಪಡೆದಂತಹ ವಾಯುದೇವರು ಅಂಶೇನ ಅವತಿರಿ ಯಾಕಂದ್ರೆ ಸಾಂಶರಿವರೆಲ್ಲರೂ ಅಂದ್ರೆ ಇಲ್ಲಿ ವಾಯುದೇವರು ಬಂದ್ಬಿಟ್ಟಾರಂದ್ರೆ ಮತ್ತು ವಾಯುಲೋಕದಲ್ಲಿ ಅಲ್ಲಿ ವಾಯುದೇವರು ಇರೋದಿಲ್ಲವ ಅಂತಲ್ಲ ಅವರು ಎಲ್ಲ ಕಡೆ ಅವರವರ ಅನೇಕ ಅಂಶಗಳಲ್ಲಿ ಇರುವಂತವರು. ಆದ್ದರಿಂದ ಆ ಅಂಶೇನ ಒಂದು ಅಂಶದಿಂದ ಅವತೀರ್ಯ ಅಂದ್ರೆ ಇಳಿದು ಬಂದು ಭುವಂ ಆಗತ್ಯ ಅವತೀರ್ಯ ಅವತಾರ ಮಾಡುವುದಂದ್ರೆ ಅದಕ್ಕೆ ಅವತಾರ ಅನ್ನೋ ಶಬ್ದಕ್ಕೆ ಇಳಿಯುವುದು ಅಂತ ಇಳಿಯುವುದು ಅಂದ್ರೆ ಅಲ್ಲಿ ದೇವಲೋಕದಿಂದ ಈ ಭೂಲೋಕಕ್ಕೆ ಇಳಿದು ಬರುವುದು. ಆದ್ದರಿಂದ ಅವತೀರ್ಯ ಭೂಮ ಆಗತ್ಯ ಭೂಮಿಗೆ ಇಳಿದು ಬಂದು ರೂಪ್ಯಪೀಠಪುರದಲ್ಲಿ ಆ ಉಡುಪಿ ನಗರದಲ್ಲಿ ತತ್ರ ವಸಂತಂ ಇತಿ ಅಲ್ಲಿ ವಾಸ ಮಾಡುತ್ತಿರುವಂತಹ ವಿಷ್ಣುವನ್ನು ಅನಂತೇಶ್ವರಿಗೆ ಪ್ರಣಮ್ಯ ನಮಸ್ಕಾರವನ್ನು ಮಾಡಿ ತದೀಯಂ ಅಂದ್ರೆ ಅವನಂದ್ರೆ ಯಾರು ಮಧ್ಯಗೇಹ ಭಟ್ಟಸ್ಯ ತದೀಯಂ ಮಧ್ಯಗೇಹ ಭಟ್ಟಸ್ಯ ವಿದ್ಯಮಾನಂ ಅಲ್ಲಿ ಮಧ್ಯಗೇಹ ಭಟ್ಟರದು ಇರುವಂತಹ ಭವನಂ ಮನೆಯಲ್ಲಿ ಪ್ರಯೇಯವು ಪ್ರವೇಶ ಮಾಡಿದರು ಅಂದ್ರೆ ಮಧ್ಯಗೇಹ ಭಟ್ಟರ ಮನೆಗೆ ಬಂದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಆ ಪ್ರಸವ ಆಯಿತು, ಮುಂದೆ ಗರ್ಭಧಾರಣೆ ಆಯಿತು, ಆಮೇಲೆ ಪ್ರಸವವೂ ಆಯಿತು. ಪ್ರಸವ ಆದ ಮೇಲೆ ಆ ಪ್ರಸವವಾದ ಶಿಶುವನ್ನು ಆ ಶಿಶುವಿನಲ್ಲಿ ಒಳಗಿರುವ ಜೀವನನ್ನು ಹೊರಗೆ ಹಾಕಿ ವಾಯುದೇವರಲ್ಲಿ ಪ್ರವೇಶ ಮಾಡಿದರು ಅನ್ನೋದು ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಭಗವಾನ್ ಅನ್ನುವುದು ಇಲ್ಲಿ ವಾಯುದೇವರಿಗೆ ಹೇಳುವಂತಹ ಅವರಿಗೂ ಭಗವನ್ ಅಂದ್ರೆ ಷಡ್ಗುಣ ಐಶ್ವರ್ಯ ಸಂಪನ್ನ. ಇದು ಭಗವಂತನಿಗೆ ಆ ಷಡ್ಗುಣಗಳು ಯಾವುದು ಇದೋ ಅವುಗಳನ್ನು ಭಗವಂತನಿಗೆ ಹೇಳುವಾಗ ಅವು ಪೂರ್ಣವಾಗಿ ಭಗವಂತನಿಗೆ ಷಡ್ಗುಣಗಳಿರುತ್ತೆ. ಮಿಕ್ಕವರಿಗೆ ಯಥಾಯೋಗ್ಯವಾಗಿ ಅವರವರಿಗೆ ತಕ್ಕಂತೆ ಷಡ್ಗುಣಗಳು ಎಲ್ಲ ಅಂದ್ರೆ ಕೆಳಗಿನ ದೇವತೆಗಳಿಗಿರುತ್ತೆ ಅವರವರ ಯೋಗ್ಯತೆಗೆ ತಕ್ಕಂತೆ. ಆದ್ದರಿಂದ ಭಗವಾನ್ ನಾವು ಬಹಳ ಕಡೆ ಕೇಳ್ತೀವಿ, ಋಷಿಗಳಿಗೂ ಸಹಿತ ಭಗವಾನ್ ಅಂತ ಸಂಬೋಧನೆ ಮಾಡ್ತಾರೆ. ಭಗವಂತ ಒಬ್ಬನಿಗೆ ಅವನು ಭಗವಂತ, ಅವನು ಪೂರ್ಣ ಭಗವಂತ, ಷಡ್ಗುಣಗಳು ಅವನಲ್ಲಿ ಪೂರ್ಣವಾಗಿ ಇದೆ. ಮಿಕ್ಕವರಲ್ಲಿ ಅವರವರ ಯೋಗ್ಯತೆ ಇರತಕ್ಕಂತ. ಆದ್ದರಿಂದ ಭಗವಾನ್ ಶಬ್ದ ಅನೇಕ ಮಂದಿಗೆ ಪ್ರಯೋಗ ಮಾಡ್ತಾರೆ. ಇಲ್ಲಿ ಕೂಡ ಈ ಭಗವಾನ್ ಅನ್ನೋ ಶಬ್ದ ವಾಯುದೇವರಿಗೆ ಪ್ರಯೋಗ ಮಾಡಿರುವಂತದ್ದು. ಸೊ ಭಗವಾನ್ ವಿವೇಶ, ಭಗವಾನ್ ವಾಯುದೇವರು ಷಡ್ಗುಣ ಸಂಪನ್ನರಾದಂತಹ ವಾಯುದೇವರು ಅಲ್ಲಿ ಪ್ರವೇಶ ಮಾಡಿದ ಅಲ್ಲಿ ಹೇಳ. ಇಲ್ಲಿ ಕೂಡ ಶ್ಲೇಷದಿಂದ ಅನೇಕ ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ಈ 25ನೇ ಶ್ಲೋಕದಲ್ಲಿ ಕೂಡ ಶ್ಲೇಷ ಅಲಂಕಾರ ಇದೆ. ಸೊ ಸಂಪೂರ್ಣ ಲಕ್ಷಣಜನಂ ನವರಾಜಮಾನ ದ್ವಾರ ಅಂತರಂ ಪರಮ ಸುಂದರ ಮಂದಿರಂ ತತ್ ರಾಜ ಇವ ಸತ್ಪುರ ವರಂ ಭುವನ ಅಧಿರಾಜ ನಿಷ್ಕಾಶಯನ್ ಪರಂ ಅಸೌ ಭಗವಾನ್ ವಿವೇಶ. ಪದಚ್ಛೇದ ಅದರ ಅನ್ವಯ ಹೀಗಿದೆ, ಭುವನ ಅಧಿರಾಜ ಭಗವಾನ್ ಅಸೌ ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ಸತ್ ಪುರವರಂ ವಿವೇಶ ಪರಂ ನಿಷ್ಕಾಶಯನ್ ವಿವೇಶ. ಇದು ವಾಯುದೇವರು ಮಾಡಿರುವಂತಹ ಕೆಲಸ. ಅದು ಹೇಗಿತ್ತು ಅನ್ನೋದನ್ನು ಕಂಪೇರ್ ಮಾಡುವಾಗ ಇದೇ ಶಬ್ದಗಳು. ಹೇಗೆ ಅಂತ ಇದ್ರೆ ಯಾರಂತೆ ಮಾಡಿದ್ರೆ ಪರಂ ಅನ್ನೋದು ಮತ್ತು ಪರಂ ಅಂದ್ರೆ ಬೇರೆಯವರಂತ ಒಂದರ್ಥ, ಪರಂ ಅಂದ್ರೆ ಶತ್ರು ಅಂತ ಅರ್ಥ, ನಿಷ್ಕಾಶಯನ್ ಅಂದ್ರೆ ಹೊರಹಾಕುವುದು ಅನ್ನುವ ಅರ್ಥ. ರಾಜನಾದವನು ಅವನು ಹೇಗೆ ಬಂದ ಅಂದ್ರೆ ಸಂಪೂರ್ಣ ನಗರ ಲಕ್ಷಣ ಹೀ ಚನಂ ಶೋಭಮಾನ ದ್ವಾರ. ಸೊ ಈ ಎಲ್ಲ ಶಬ್ದಗಳು ದ್ವಾರಗಳು ನೋಡ್ರಿ, ಬಾಗಿಲು, ದ್ವಾರ ಅಂದ್ರೆ ಬಾಗಿಲುಗಳು. ನವ ರಾಜಮಾನ ಪ್ರಕಾಶಿಸುತ್ತಿರುವಂತಹ ಚೆನ್ನಾಗಿರುವಂತಹ 9 ದ್ವಾರಗಳು ನಮ್ಮ ದೇಹ, ಆ ಪ್ರತಿಯೊಬ್ಬರ ದೇಹವು ಪ್ರತಿಯೊಬ್ಬರ ಶರೀರವು ಕೂಡ 9 ದ್ವಾರಗಳು. ನಿಮ್ಗೆಲ್ಲರಿಗೂ ತಿಳಿದಂತೆ ನವದ್ವಾರ ಇರುವಂತದ್ದು 9 ದ್ವಾರಗಳು, ನಮಗೆ ಮೇಲೆ ಇರುವಂತಹ ದ್ವಾರಗಳು 7, ಕೆಳಗಿರುವಂತಹ 2 ದ್ವಾರಗಳು, ಒಟ್ಟಾರೆ 9 ದ್ವಾರಗಳಿಂದ ಕೂಡಿರುವಂತಹ ದೇಹ ಇದು. ಆದ್ದರಿಂದ ಪ್ರತಿಯೊಂದು ಶರೀರವು ಕೂಡ 9 ದ್ವಾರಗಳಿಂದ ಕೂಡಿದೆ. ಆದ್ದರಿಂದ ಅದಕ್ಕೆ ಪುರ ಅಂತರೂ, ಪುರ ಪಟ್ಟಣ ನಗರ, ಅದಕ್ಕೆ ಪುರುಷ ಅಂದ್ರೆ ಪುರಿಸೇತೆ, ಭಗವಂತನಿಗೆ ಪುರುಷ ಅಂತ ಕರಿತೀವಿ. ಯಾಕೆ ಪುರಿಸೇತೆ, ಈ ಪುರ ದೇಹವೆನ್ನುವ ಪಟ್ಟಣದಲ್ಲಿ, ದೇಹವೆನ್ನುವ ಪುರದಲ್ಲಿ ವಾಸ ಮಾಡ್ತಾನೆ ಪರಮಾತ್ಮ, ಆದ್ದರಿಂದ ಅವನು ಪುರುಷ ಅಂತ ಹೇಳಿ. ಈ ವಿಧವಾಗಿ ಪುರ ಅಂದ್ರೆ ಪಟ್ಟಣ, ಪುರ ಅಂದ್ರೆ ದೇಹ, ಎರಡಕ್ಕೂ ಪುರ. ಆ ಒಂದು ಪಟ್ಟಣದಲ್ಲಿ ನಗ ಇಲ್ಲ, ಪುರ ಅಂದ್ರೆ ಮನೆ, ಹೌಸ್ಗೆ ಕೂಡ ಪುರ, ನಗರಕ್ಕೆ ಪುರ, ಮನೆಗೂ ಪುರ, ದೇಹಕ್ಕೂ ಪುರ, ಎಲ್ಲದಕ್ಕೂ ಪುರ ಅನ್ನುವ ಹೆಸರಿದೆ. ಆದ್ದರಿಂದ ಈ ದೇಹವೆನ್ನುವ ಪುರ, ಅದಕ್ಕೆ ಒಂಬತ್ತು ದ್ವಾರಗಳಿವೆ. ಆ ಒಂಬತ್ತು ದ್ವಾರಗಳಿರುವಂತಹ ದೇಹ, ಸೊ ಆ ಶಿಶುವಿದೆ ನೋಡ್ರಿ, ಆ ಶಿಶುವಿನ ಶರೀರದಲ್ಲಿಯೂ ಒಂಬತ್ತು, ಚಿಕ್ಕ ಮಗು ಕಡಿಮೆ ದ್ವಾರಗಳಂದ್ರೆ ಇಲ್ಲ, ಚಿಕ್ಕ ಮಗು ಆದರೂ ಅದಕ್ಕೂ ಒಂಬತ್ತು ದ್ವಾರಗಳೇ. ಆದ್ದರಿಂದ ಒಂಬತ್ತು ದ್ವಾರಗಳಿರುವ ಆ ಶಿಶುವಿನ ದೇಹ, ಅದರ ಒಳಗೆ ಒಂದು ಜೀವ ಇದ್ದಾನೆ, ಆ ಜೀವನನ್ನು ಹೊರಗೆ ಹಾಕಿ ವಾಯುದೇವರಲ್ಲಿ ಪ್ರವೇಶ ಮಾಡಿದ್ದಾರೆ. ಅದನ್ನು ಬಹಳ ಸುಂದರವಾಗಿ ಶ್ಲೇಷ ಅಲಂಕಾರದಿಂದ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇದರ ವಿಸ್ತಾರವಾದ ಅರ್ಥ ಅನ್ವಯಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ *6 ಒತ್ತಿ ಹೇಳಬಹುದು. ಹರೇಶ್ ನಿವಾಸ.
ನಮಸ್ಕಾರ ಆಚಾರ್ಯ. ಸನ್ನಿಧಾನ ಇತ್ತು ಗರ್ಭದಲ್ಲಿ ಅಂತ ಹೇಳಿದ್ರಿ, ನಾ ಪ್ರಾಣದೇವರದ್ದು, ಅದು ಸ್ವಯಂ ಅವರಿರ್ಲಿಲ್ಲ ಅಂತ ಹೇಳ್ತಿರಲ್ವಾ. ಈಗ ಭಗವಂತ ನೋಡಿ ಹೇಗೆ ಸರ್ವ ವ್ಯಾಪ್ತ, ಅವನು ಉತ್ತಮ ಸ್ಥಾನದಲ್ಲೂ ಇದ್ದಾನೆ, ಮತ್ತೆ ಯಾವ್ದು ಹೊಲಸು ಪದಾರ್ಥದಲ್ಲೂ ಇರ್ತಾನೆ. ಆದ್ರೂ ಅಲ್ಲಿ ಇದ್ರೇನು ಭಗವಂತನಿಗೆ ದುಃಖ ಇಲ್ಲ. ಹಾಗೆಯೇ ಪ್ರಾಣದೇವರು ಗರ್ಭದಲ್ಲೇ ಇದ್ರು, ಆದ್ರೂ ಗರ್ಭ ದುಃಖದ ಅವರಿಗೆ ಅನುಭವ ಆಗಿಲ್ಲ ಅಂತ ಹೇಳಿ ಬಿಡ್ಬೋದಿರಲ್ಲ. ಯಾಕೆ ಸನ್ನಿಧಾನ ಹೇಳಿ ಆಮೇಲೆ ಬೇರೆ ಜೀವನ ಹೊರಗಡೆ ಹಾಕಿ ಆಮೇಲೆ ಬಂದ್ರು ಅಂತೆಲ್ಲ ಯಾಕೆ ಕಾಂಪ್ಲೆಕ್ಸ್ ಆಗಿ ಹೇಳ್ಬೇಕಿತ್ತು?
ಯಾಕೆ ಅಂತ ಹೇಳಿದ್ರೆ ನೋಡ್ರಿ, ಗರ್ಭವಾಸ ಅನ್ನೋದು, ಗರ್ಭವಾಸ ದುಃಖ, ಈ ದುಃಖ ಅನ್ನೋದು ಯಾಕಂದ್ರೆ ನೋಡ್ರಿ, ಈಗ ನಾವು ಅಂಬಿಲಿಕಲ್ ಕಾರ್ಡ್ ಅಂತ ಯಾವ್ದು ಕರಿತೀವೋ ಆ ಅಂಬಿಲಿಕಲ್ ಕಾರ್ಡ್ ಮೂಲಕವಾಗಿಯೇ ಎನರ್ಜಿ ಬರೋದು, ಎಲ್ಲ ಆಹಾರ ಬರೋದು, ಇದೆಲ್ಲ ಆಗತ್ತೆ ಶಿಶುವಿಗೆ. ಅಂತಹ ಪರಿಸ್ಥಿತಿ ಅವ್ರಿಗಿಲ್ಲ ಅಂತೇಳಿ ನಿಜವಾಗಿ ನೋಡಿದರೆ, ಹೇಗಾದ್ರೆ ನೀವು ಹೇಳಿದಂತೆ ಭಗವಂತ ಅಣುವಣುವಿನಲ್ಲಿ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ. ದೇವಕಿ ವಸುದೇವರಿಗೆ ಹುಟ್ಟಿದಾಗ ಕೂಡ ಅದನ್ನೇ ಹಾಗೆ ವರ್ಣನೆ ಮಾಡಿ ಹೇಳ್ತಾರೆ, ಜ್ಯೋತಿ ಸ್ವರೂಪನಾಗಿ ಅಲ್ಲಿದ್ದಾನೆ ಭಗವಂತ, ಇದ್ದ ಗರ್ಭದಲ್ಲಿ. ಆದ್ರೆ ಗರ್ಭವಾಸ ಇದೆ ಅಂದ್ರೆ ಆ ಶಿಶುವು ಪೇನ್, ಇಟ್ ಗೋಸ್ ಟು ದ ಹೋಲ್ ಪ್ರಾಸೆಸ್, ಅದು ಇವರಿಗಿಲ್ಲ ಅಂತೇಳಿ. ಭಗವಂತನಿಗೆ ಇವರಿಗೆ ಇರೋ ವ್ಯತ್ಯಾಸ ಏನಂತ ಹೇಳಿದ್ರೆ, ಕೇಸ್ ಆಫ್ ಕೃಷ್ಣನ ಇವರೆಲ್ಲ ಜನ್ಮ ಆದವಾಗ ಅಲ್ಲಿ ಇನ್ನೊಂದು ಶಿಶುವಿದ್ದು ಅದ ಹೊರಗೆ ಹಾಕಿ ಹಾಕೋದು ಇತ್ಯಾದಿಗಳು ನಡೆಯೋದಿಲ್ಲ ಅಲ್ಲಿ. ಅಂದರೆ ನಿಜವಾಗಿ ಆಕ್ಚುಲ್ ಆಗಿ ಏನು ಗರ್ಭ ಇರೋದಿಲ್ಲ ಇಲ್ಲಿ. ಆದ್ರೆ ವಾಯುದೇವರ ವಿಷಯದಲ್ಲಿ ಇನ್ನೊಂದು ಜೀವ ಇದ್ದು ಅದರಿಂದ ಹಾಗೆ ಹುಟ್ಟಿ ಬಂದು ಅದಕ್ಕೆ ಹೊರಗೆ ಹಾಕಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಜನ ನೋಡಿದ್ರು, ಒಂದು ಮಗು ಹುಟ್ಟಿತು, ಮಗು ಅಂತ ಹತ್ತಿತು, ಆಮೇಲೆ ಅದು ಮಗು ಬೇರೆ ವಾಯುದೇವರ. ಓಹೋ, ಅಂದ್ರೆ ವಾಯುದೇವರು ಕೂಡ ಗರ್ಭದಲ್ಲಿ ಮಗುವಾಗಿ ಹುಟ್ಟಿ ಬಂದು ಜನ್ಮ ತಾಳಿದರು, ಅವ್ರಿಗೂ ಗರ್ಭವಾಸ ದುಃಖ ಬಂತು ಅಂತ ಭಾವಿಸಬಹುದು. ಇಲ್ಲ, ಗರ್ಭವಾಸ ದುಃಖ ಇಲ್ಲ ಅವ್ರಿಗೆ ಅಂತೇಳಿ. ಆದ್ದರಿಂದ ಆ ಗರ್ಭದಲ್ಲಿ ಇರುವ ಶಿಶುವಿ ಒಳಗೆ, ಯಾಕಂದ್ರೆ ಆ ಶಿಶು ಒಂದು ಬೇರೆ ಜೀವ ಇತ್ತು ನೋಡ್ರಿ, ಆ ಬೇರೆ ಜೀವದ ಒಳಗೂ ಇದ್ದಾರೆ ವಾಯುದೇವರು. ಆದ್ದರಿಂದ ವಾಯುದೇವರು ಅಲ್ಲಿದ್ದಾರೆ, ಆದರೆ ಆ ಶಿಶುವಿಗೆ ಬಂದ ದುಃಖ ಇವರಿಗಿಲ್ಲ. ಆ ಶಿಶು ಒಳಗೆ ಇದ್ದ ಯಾವ ಜೀವ ಇದ್ದಾನೋ ಆ ಜೀವನಿಗೆ ಆ ಗರ್ಭವಾಸ ದುಃಖ, ಅಲ್ಲಿ ಆ ಗರ್ಭದಲ್ಲಿ ಆ ಒಳಗೆ ಕಷ್ಟಪಡುವುದು, ಹುಟ್ಟುವಾಗ ಜನ್ಮ ದುಃಖ ಇದೆ, ಗರ್ಭವಾಸ ದುಃಖ, ಜನ್ಮ ದುಃಖ ಇವೆಲ್ಲವೂ ಕೂಡ ಬರುತ್ತೆ. ಅದು ಅವು ಯಾವುದು ಇವ್ರಿಗೆ ಇಲ್ಲ ಅಂತ ಹೇಳೋದಕ್ಕ ಅಂದ್ರೆ, ಯಾಕಂದ್ರೆ ಯಾಕದೆ ಅಷ್ಟು ಹೇಳ್ತಾರೆ ಅಂತ ಹೇಳಿದರೆ, ಅವರಿಗೆ ಸುಖ ಪ್ರಾರಬ್ಧ ಮಾತ್ರ, ದುಃಖ ಪ್ರಾರಬ್ಧವೇ ಇಲ್ಲ. ಮುಖ್ಯ ಪ್ರಾಣದೇವರಿಗೆ ಅವರ ಜೀವ ಲಕ್ಷಣವೇ ಸುಖ ಪ್ರಾರಬ್ಧ ಮಾತ್ರ, ದುಃಖ ಪ್ರಾರಬ್ಧ ಇಲ್ಲ. ಶಿಶುವು ಹುಟ್ಟಿದಾಗ ಗರ್ಭವಾಸ ದುಃಖ ಅನ್ನೋದಿದ್ದೇ ಇದೆ, ಹುಟ್ಟುವುದು ಜನ್ಮ ದುಃಖ ಅನ್ನೋದಿದೆ. ಇವು ಎರಡು ವಾಯುದೇವರಿಗೆ ಅನ್ವಯವಾಗೋದಿಲ್ಲ, ಹೊಂದಾವಣಿಕೆ ಆಗೋದಿಲ್ಲ. ಆದ ಕಾರಣದಿಂದ ಸ್ಪೆಸಿಫಿಕ್ ಆಗಿ ಇಷ್ಟು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಶಾಸ್ತ್ರ ರೀತಿಯ ಸಿದ್ಧವಾದದ್ದು. ಶಾಸ್ತ್ರಗಳಲ್ಲಿ ಗರ್ಭವಾಸ ಯಾವ ದುಃಖವೂ ಇಲ್ಲ, ಆದ್ದರಿಂದ ಗರ್ಭವಾಸ ದುಃಖವೂ ಇಲ್ಲ, ದುಃಖ ಪ್ರಾರಬ್ಧವಿಲ್ಲದವರಾದ್ದರಿಂದ ಆ ವಿಧವಾಗಿ ದುಃಖ ಪ್ರಾರಬ್ಧವಿಲ್ಲದೇ ಇರುವಾಗ ಹೇಗೆ ಶಿಶುವಿಗೆ ದುಃಖ ಬಂತಲ್ಲವಾ? ಶಿಶು ಗರ್ಭದಲ್ಲಿ ದುಃಖ ಮಾಡ್ಪಡ್ತಾ ಇತ್ತು, ಹುಟ್ಟುವಾಗ ದುಃಖ ಬಂತು, ಹುಟ್ಟು ಅತ್ಯುತ್ತ ಶಿಶುವು ಎಲ್ಲ ಬಂತಲ್ಲವಾ, ಸೊ ಆದ್ದರಿಂದ ಇವ್ರಿಗೆ ದುಃಖ ಇತ್ತು ಅಂತ ನಮಗೆ ಅನಿಸಬಹುದು. ಅದಕ್ಕೆ ಇಷ್ಟೆಲ್ಲ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಗರ್ಭವಾಸ ದುಃಖವೂ ಇಲ್ಲ, ಜನ್ಮ ದುಃಖವೂ ಇಲ್ಲ, ಅತ್ತಿದ್ದ ಅನ್ನೋದಿಲ್ಲ, ಅಳುವೂ ಇಲ್ಲ, ಯಾವುದೂ ಇಲ್ಲ.
ಸರಿ ಆಚಾರ್ಯ.